ಕನ್ನಡದ ಗುಟ್ಟು. ಪದ ಒಂದು, ಅರ್ಥಗಳು ಹಲವು. ಅರ್ಥ ಒಂದು, ಪದಗಳು ಹಲವು. ಯಾವ ಪದ, ಯಾವ ಅರ್ಥ, ಎಲ್ಲಿ ಸೂಕ್ತ? ಬನ್ನಿ, ಕನ್ನಡದ ಗುಟ್ಟನ್ನು ರಟ್ಟು ಮಾಡೋಣ.
ಉಗಾದಿಯು ಯುಗಾದಿಯೇ, ನಾನೇಕೆ ಉಗಾದಿಯ ಶುಭಾಶಯ ಹೇಳಬಹುದು? ಕಳೆದ ವರ್ಷ ಇದೇ ಸಮಯ ವಸಂತನ ಆಗಮನ, ಕಚಗೊಳಿಸುವ ಕಳ್ಳ ಹೆಜ್ಜೆಯ ಗಾಳಿ, ಮರ ಗಿಡ ಬಳ್ಳಿಗಳು ಚಿಗುರಿ ತೊಂಗುವ ತಾನನ, ಕೋಗಿಲೆಗಳ ಗಾಯನ, ಮೈಚಿಳಿಯನ್ನು ಕೊಡಹಿದ ಜನಮನ, ಎಲ್ಲೆಲ್ಲೂ ಯುಗಾದಿಯ, ಕೆಲವರಿಗೆ ಉಗಾದಿಯ ಸಡಗರ, ಅಂತರ್ಜಾಲದಲ್ಲಿ ಶುಭಾಶಯಗಳ ಹರಿದಾಟ. ಆಗ ಬಂತು ಇಲ್ಲದ ಯುಗಾದಿ, ಅಂದರೆ ಯ ಇಲ್ಲದ ಯುಗಾದಿ, ಅದೇ ಉಗಾದಿ ಅನ್ನುವ ಬಿತ್ತರಿಕೆಯಲ್ಲಿ ನಾನು ಉಗಾದಿಯ ಶುಭಾಶಯ ಏಕೆ ಹೇಳುವುದಿಲ್ಲ ಎಂದು ವಿನೋದದಿಂದ ಸಮರ್ಥನೆ ಮಾಡಿಕೊಂಡಿದ್ದೆ. ಅದಕ್ಕೆ ನಾಲ್ಕು ರೀತಿಯ ಕಾರಣಗಳನ್ನು ಕೊಟ್ಟಿದ್ದೆ. ಒಂದು, ಪದಹುಟ್ಟು, ಎಟಿಮಲಾಜಿಕಲ್ ಕಾರಣ. ಎರಡು, ಕನ್ನಡ ನಾಲಿಗೆ ಹೊರಳುವ ರೀತಿ, ತದ್ಭವ ನಿಯಮಗಳು. ಮತ್ತು ನಾಲ್ಕನೆಯದಾಗಿ, ಎಕ್ಸ್ಪರ್ಟ್ ವಿಟ್ನೆಸ್, ಅಂದರೆ ಕವಿ ಬಳಕೆ. ಭಾಷಾವಿಜ್ಞಾನ ಮತ್ತು ವ್ಯಾಕರಣಗಳ ದೃಷ್ಟಿಯಿಂದ ಈ ವಾದ ಸರಿ ಇರಬಹುದು, ಆದರೆ ವ್ಯಾವಹಾರಿಕವಾಗಿ ಬಳಕೆಯಲ್ಲಿರುವ, ಅಂದರೆ ಜೀವಂತವಾಗಿರುವ, ಡೆಡ್ ಅಲ್ಲದ ಭಾಷೆ ಒಂದನ್ನು ವ್ಯಾಕರಣದ ಮಿತಿಯಲ್ಲಿ ಹಿಡಿದು ಇಡಲು ಸಾಧ್ಯವೇ? ಯಾವುದು ಸಾಧು, ಯಾವುದು ಅಸಾಧು? ಅಂದು ಎಲ್ಲರಿಗೂ ಯುಗಾದಿಯ ಶುಭಾಶಯಗಳನ್ನು ಬಯಸುತ್ತಾ ಒಂದು ಕಿವಿಮಾತನ್ನು ಸೇರಿಸಿದ್ದೆ.
ಉಗಿಯುವುದತಿ ಸಹಜ, ಉಗಿಸಿಕೊಳ್ಳುವುದಸಹ್ಯ. ಉಗಿಯುವುದತಿ ಸಹಜ, ಉಗಿಸಿಕೊಳ್ಳುವುದಸಹ್ಯ. ಉಗಿದು ಮಾರುಗಿಸಿಕೊಳ್ಳುವುದು ಸಾಮಾನ್ಯ. ಉಗಿದು ಮಾರುಗಿಸಿಕೊಳ್ಳುವುದು ಸಾಮಾನ್ಯ. ಉಗಿಯದೆ ಯುಗಿಸಿಕೊಳ್ಳದೆಯೇ ಬಾಳುವ ಕಲೆಯ. ಉಗಿಯದೆ ಯುಗಿಸಿಕೊಳ್ಳದೆಯೇ ಬಾಳುವ ಕಲೆಯ. ಜಗಿ ಜಗಿದು ನುಂಗಿ ಅರಗಿಸಿಕೊತಮ್ಮ. ಜಗಿ ಜಗಿದು ನುಂಗಿ ಅರಗಿಸಿಕೊತಮ್ಮ.
ಆದರೂ ಕೆಲವರು ತಮ್ಮ ಉಗಾದಿಯ ಶುಭಾಶಯಗಳನ್ನು ನನಗೆ ಉಗಿದುಗಿದು ಹೇಳಿದರು. ಆದ್ದರಿಂದ ಮತ್ತೆ ಆ ವರ್ಷಧಾರೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಾನೇಕೆ ಉಗಾದಿಯ ಶುಭಾಶಯ ಹೇಳಬಹುದು ಎಂದೇ ಈ ಹೊಸ ವರ್ಷವನ್ನು ಆರಂಭಿಸ್ತಾ ಇದ್ದೀನಿ. ಭಾಷೆಗಳಲ್ಲಿ ಎರಡು ತರಹ. ಒಂದು, ಸಹಜ, ಸ್ವಾಭಾವಿಕ, ಅವಶ್ಯಕತೆಗೆ ತಕ್ಕಂತೆ ತಾನಾಗಿಯೇ ಹುಟ್ಟಿದ್ದು, ತಾನಾಗಿಯೇ ಬೆಳೆದದ್ದು. ಭಾಷೆ ಮೊದಲು, ವ್ಯಾಕರಣ ನಂತರ. ಇಲ್ಲಿ ಯಾರೂ ಕುಳಿತುಕೊಂಡು ನಿಯಮಗಳನ್ನು ರಚಿಸಿ ಭಾಷೆಯನ್ನು ಬಳಕೆಗೆ ತರಲಿಲ್ಲ. ಕನ್ನಡ, ತಮಿಳು, ಹಿಂದಿ, ಇಂಗ್ಲಿಷ್, ಚೀನೀಯ ಎಲ್ಲ ಸಹಜ ಭಾಷೆಗಳು. ಎರಡನೆಯದು ಕೃತ್ರಿಮ ಭಾಷೆ, ಅಂದರೆ ಒಂದು ವಿಶೇಷ ಉಪಯೋಗಕ್ಕಾಗಿ ನಿಯಮಗಳನ್ನು ರಚಿಸಿ ಭಾಷೆಯನ್ನು ಹುಟ್ಟಿಸಿ ಸಕ್ರಿಯವಾಗಿ ಪೋಷಿಸುತ್ತಾ ಹೋಗುವುದು. ಗಣಕ ಭಾಷೆಗಳನ್ನು ಉದಾಹರಣೆಯಾಗಿ ಕೊಡಬಹುದು. ಲಿಸ್ಪ್, ಸ್ಮಾಲ್ ಟಾಕ್, ಫೋರ್ಟ್ರಾನ್, ಸಿ, ಸಿ ಪ್ಲಸ್ ಪ್ಲಸ್, ಸೀಕ್ವಲ್, ಕೋಬಾಲ್, ಪೈಥಾನ್, ಎಚ್ ಟಿ ಎಮ್ ಎಲ್, ಪಿ ಎಚ್ ಪಿ, ಹೀಗೆ. ಸಹಜ ಮತ್ತು ಕೃತ್ರಿಮ ಈ ಭಾಷೆಗಳ ನಡುವೆ ಎಸ್ಪರಾಂಟೋ ಭಾಷೆಯನ್ನೂ ಸೇರಿಸಬಹುದು. ಯುರೋ ಭಾರತೀಯ ಭಾಷೆಗಳ ಆಧಾರದ ಮೇಲೆ ಹುಟ್ಟು ಹಾಕಿದ ಈ ಭಾಷೆ ಪ್ರಪಂಚದ ತುಂಬ ಹರಡಿದೆ. ಬೆಂಗಳೂರಿನ ಪ್ರಸಿದ್ಧ ಕಂಪ್ಯೂಟರ್ ಪ್ರೋಗ್ರಾಮರ್ಗಳು ಇದಕ್ಕೆ ಅಪವಾದ ಎನ್ನಬಹುದೇನೋ. ಆದರೆ ಗಣಕ ಭಾಷೆಗಳನ್ನು ಜನರು ಆಡುವುದಿಲ್ಲ. ಗಣಕ ಭಾಷೆಗಳು ಗಣಕಯಂತ್ರಗಳ ನಡತೆಯನ್ನು ನಿರ್ದೇಶಿಸಲು ಉಪಯುಕ್ತ ಆಗಿವೆ. ಬಿ ಎನ್ ಎಫ್ ಅನ್ನುವ ಶಿಷ್ಟ ರೂಪದಲ್ಲಿ ಇವುಗಳ ವ್ಯಾಕರಣವನ್ನು ನಮೂದಿಸಬಹುದು. ಒಂದೊಂದು ಭಾಷೆಯೂ ಒಂದೊಂದು ಉದ್ದೇಶಕ್ಕೆ ನಿರ್ಮಿತ ಆದದ್ದು ಅಥವಾ ಬಳಕೆ ಆದದ್ದು. ಲಿಸ್ಪ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಪ್ಲಿಕೆಗಳಿಗೆ, ಫೋರ್ಟ್ರಾನ್ ಸೈಂಟಿಫಿಕ್ ಅಪ್ಲಿಕೆಗಳಿಗೆ, ಕೋಬಾಲ್ ಬಿಸ್ನೆಸ್ ಅಪ್ಲಿಕೆಗಳಿಗೆ, ಸೀಕ್ವಲ್ ಡೇಟಾಬೇಸ್ ಅಪ್ಲಿಕೆಗಳಿಗೆ, ಪಿ ಎಚ್ ಪಿ, ಎಚ್ ಟಿ ಎಮ್ ಎಲ್ ಅಂತರ್ಜಾಲ ಅಪ್ಲಿಕೆಗಳಿಗೆ, ಹೀಗೆ. ಅವಶ್ಯಕತೆ ಬದಲಾದಂತೆ ಮತ್ತು ಬೆಳೆದಂತೆ ಭಾಷೆಯೂ ಬದಲಾಗುವುದು. ಕೃತ್ರಿಮ ಭಾಷೆಯೊಂದು ಬೆಳೆಯಲು ಬದಲಾಗಲು ಮೊದಲು ಅದರ ವ್ಯಾಕರಣ ಬದಲಾಗಬೇಕು. ಸಿಯಿಂದ ಸಿ ಪ್ಲಸ್ ಪ್ಲಸ್ಗೆ ಹೋದಂತೆ ಹೊಸ ಪದಗಳು ಹುಟ್ಟಿ ಅಥವಾ ಇತರ ಭಾಷೆಗಳಿಂದ ಆಮದು ಮಾಡಿಕೊಂಡು ಭಾಷೆಯ ಶಬ್ದ ಭಂಡಾರ ಹೆಚ್ಚಬಹುದು. ಅದಕ್ಕೆ ವ್ಯಾಕರಣ ಬದಲಾಗಬೇಕಾಗಿಲ್ಲ. ಉದಾಹರಣೆಗೆ, ನಾಳೆಯಿಂದ ನಗರದಲ್ಲಿ ರೈಲು ಸ್ಥಗಿತವಾಗುವುದು, ನಾಳೆಯಿಂದ ಊರಲ್ಲಿ ಉಗಿ ಬಂಡಿಗಳ ಓಡಾಟ ನಿಲ್ಲಿಸಲಾಗುವುದು. ಈ ಎರಡೂ ವಾಕ್ಯಗಳಲ್ಲೂ ವ್ಯಾಕರಣ ಒಂದೇ, ಆದ್ದರಿಂದ ಭಾಷೆ ಒಂದೇ. ಹಳತಿನಿಂದ ಹೊಸದು, ಇದು ಸಹಜ ನಿಯಮ. ಹಳಗನ್ನಡ ಮತ್ತು ಹೊಸಗನ್ನಡಗಳನ್ನು ನೋಡಿ. ಪಳಗನ್ನಡದ ಪಕಾರ ಹೊಸಗನ್ನಡದಲ್ಲಿ ಹಕಾರ ಆಗಿದೆ. ರಳಕುಳಕ್ಷಳಗಳು ಬರೀ ಳಕಾರ ಆಗಿವೆ. ಅಕ್ಕಂಗಳ್ ಅಕ್ಕಂದಿರು ಆಗಿದ್ದಾರೆ. ಇಲ್ಲಿದೆ ಸ್ವಾರಸ್ಯ ನೋಡಿ. ಗೆಲ್ಲುತ್ತಾನೆ, ಗೆಲ್ಲುತ್ತಾಳೆ, ಗೆಲ್ಲುತ್ತದೆ, ಗೆಲ್ಲುವರು, ಗೆಲ್ಲುವವು, ಗೆದ್ದರು, ಗೆದ್ದಳು, ಗೆದ್ದಿತು, ಗೆದ್ದವು, ಗೆಲ್ಲುವನು, ಗೆಲ್ಲುವಳು, ಗೆಲ್ಲುವುದು. ಹೀಗೆ ಲಿಂಗ ವಚನ ಕಾಲ ಯಾವುದರ ಭೇದವೂ ಇಲ್ಲದೆ ಹಳಗನ್ನಡದಲ್ಲಿ ಎಲ್ಲವೂ ಗೆಲ್ಗುಂ ಗೆಲ್ಗುಂ ಗೆಲ್ಗುಂ. ಹಳಗನ್ನಡವೇ ಸುಲಭ ಅನ್ನಿಸ್ತದಲ್ವಾ? ಯುಗಾದಿ ಉಗಾದಿ ಉಚ್ಚಾರ ಬರವಣಿಗೆಗಳಲ್ಲಿ ಬೇರೆ ಆದರೂ ಜನರ ಮಾತಿನಲ್ಲಿ ಅರ್ಥ ಒಂದೇ. ಅದರಂತೆ ಬರವಣಿಗೆ ಉಚ್ಚಾರ ಒಂದೇ ಆದರೂ ಅರ್ಥ ಬದಲಾಗಬಹುದು. ಉದಾಹರಣೆಗೆ, ಇಲ್ ಪದ ಮೂಲದಲ್ಲಿ ಧನಾತ್ಮಕವಾಗಿ ಇರು ಎಂದು ಇದ್ದುದು ಈಗ ಇಲ್ಲ ಎಂದು ಋಣಾತ್ಮಕ ಆಗಿದೆ. ಹೀಗೆ ಇಂದಿನ ಪಂಡಿತ ಕೊಂಕುಮಾತಿನಲ್ಲಿ ಪೆದ್ದ ಆಗಿದ್ದು ಮುಂದೆ ನಿಜವಾಗಿಯೂ ಪೆದ್ದ ಆಗಬಹುದು. ಈ ತರಹ ಸೂಕ್ಷ್ಮ ವ್ಯತ್ಯಾಸಗಳು ಇದ್ದರೂ ಹಳಗನ್ನಡ ಹೊಸಗನ್ನಡ ಎರಡೂ ಕನ್ನಡ. ಇಂಥ ಬದಲಾವಣೆ ಕಾಲ ಕಳೆದಂತೆ ಉಂಟಾದದ್ದು, ಜನರ ನಾಲಿಗೆಯಿಂದ, ವ್ಯಾಕರಣ ಪುಸ್ತಕಗಳಿಂದ ಅಲ್ಲ. ಇನ್ನು ಉಗಾದಿಯ ಹುಟ್ಟು ಹೇಗೆ ನೋಡೋಣ. ತೆಲುಗಿನಲ್ಲಿ ಉಗಾದಿ ಇದೆ, ಅದರಿಂದ ಕನ್ನಡಕ್ಕೆ ಬಂದಿರಬಹುದು. ಅನೇಕ ಕನ್ನಡಿಗರ ಮಾತಿನಲ್ಲಿ ಯುಗಾದಿ ಉಗಾದಿ ಆಗಿ ತದ್ಭವಗೊಂಡಿದೆ, ಅಥವಾ ಈ ಅಂತರ್ಜಾಲ ಯುಗದಲ್ಲಿ ಕ್ಷಿಪ್ರವಾಗಿ ತದ್ಭವಗೊಳ್ಳುತ್ತಿದೆ. ಇದೆಲ್ಲ ಸ್ವತಃಸಿದ್ಧ. ಆದರೂ ಈ ಉಗಾದಿ ಪದಕ್ಕೆ ಅರ್ಥಗಳನ್ನು ಸ್ವಲ್ಪ ಹಿಗ್ಗಿಸಿ ನಂಬಬಹುದು ಎನ್ನಿಸುವಂಥ ನುಡಿಹುಟ್ಟಿನ ಎಟಿಮಲಾಜಿಕಲ್ ಗಾಳಿಗೋಪುರ ನಾವು ಹೀಗೆ ಕಟ್ಟಬಹುದು. ಮೊದಲನೆಯದಾಗಿ, ಉಖ ಸಂಸ್ಕೃತದಲ್ಲಿ ಕುದಿಸುವ ಪಾತ್ರೆ ಎಂದು ಅರ್ಥ. ಉಖ್ಯ ಎಂದರೆ ಕುದಿಸಿದ ಅಕ್ಕಿ, ಅನ್ನ ಎಂದು. ಇದಕ್ಕೆ ಸಂಬಂಧಿಸಿದ ಉಕ್, ಉಕ್ಕು, ಉಕ್ಕರಿಸು ಪದಗಳು ಕನ್ನಡದಲ್ಲಿ ಇವೆ. ಉಗ, ಉಗಿ ಅಂದರೆ ನೀರು ಕಾಯ್ದಾಗ ಮತ್ತು ಕುದಿಸಿದಾಗ ಬರುವ ಹೆಬೆ. ಉಖ ಮತ್ತು ಆದಿ ಸೇರಿ ಉಖಾದಿ, ಅದರಿಂದ ಕನ್ನಡಕ್ಕೆ ಉಖಾದಿ ಉಗಾದಿ. ಯುಗಾದಿ ಅಂದರೆ ಇನ್ನೇನು, ಬೇಸಿಗೆ ಮತ್ತು ಮಳೆ ಬಂದು ಹೆಬೆ ಏಳುವುದು ಶುರು. ಆಹಾ, ಬೇಸಿಗೆಯ ಸುಡು ಬಿಸಿಲಿನ ದಿನ ನೆಲವೇ ಕುದಿಸುವ ಪಾತ್ರೆಯಂತೆ ಆಗಿ ಸಾಯಂಕಾಲದ ಮಳೆ ಕಾಯ್ದ ರಸ್ತೆಯ ಮೇಲೆ ರಪ ರಪನೆ ಬಿದ್ದಾಗ ಹೆಬೆ ಎದ್ದು ಧೂಳಿನ ಕಂಪನ್ನು ಮೂಗು ಹಿಗ್ಗಿಸುತ್ತಾ ಸವಿಯಲು ಕಾಯದವರು ಯಾರಿದ್ದಾರೆ? ಆ ದಿನದ ಆಗಮನವನ್ನು ಸಾರುವುದೇ ಉಗಾದಿ. ಎರಡನೆಯದಾಗಿ, ಉಗ ಎಂದರೆ ಸಂಸ್ಕೃತದಲ್ಲಿ ಜಲಪ್ಲಾವನ, ಡೆಲ್ಯೂಜ್. ಉಗಾದಿ ಇಂದ ಉಗಾದಿ, ಮುಂಬರುವ ಮಳೆಗಾಲದ ಸೂಚನೆ ಅಂದುಕೊಳ್ಳಬಹುದು. ಯುಗಾದಿ ಉಗಾದಿ, ಇದರಲ್ಲಿ ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು, ಮೇಲು ಕೀಳು ಅಂತಿಲ್ಲ. ರೂಢಿಯಲ್ಲಿ ಯಾವುದು ಇದೆಯೋ, ಜನರ ನಾಲಿಗೆಯಲ್ಲಿ ಯಾವುದು ಇದೆಯೋ ಅದು ಸರಿ. ಯಾವುದರಿಂದ ಇಂಗಿತ ಅರ್ಥ ಸಂವಹನ ಆಗುವುದೋ ಅದು ಸರಿ. ಉಗಾದಿ ಜನಪದದಲ್ಲಿ ಇದೆ. ಇಂದಿನ ಟಿವಿ ಅಂತರ್ಜಾಲ ಯುಗದಲ್ಲಿ ತಿಳಿದೋ ತಿಳಿಯದೆಯೋ ಅದು ಚುರುಕಾಗಿ ಹಬ್ಬುತ್ತಾ ಇದೆ, ಎಂದಿಗಿಂತ ಲೋಕಮಾನ್ಯತೆಯನ್ನು ಪಡೆದುಕೊಳ್ತಾ ಇದೆ. ಆದ್ದರಿಂದ ಯುಗಾದಿಯ ಶುಭಾಶಯ ಹೇಳಬಹುದು. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ನಿಮ್ಮವನೇ ಆದ ವಿಶ್ವೇಶ್ವರ ದೀಕ್ಷಿತ, ಸಂಗೀತ ಆಕಾಶ ದೀಕ್ಷಿತ, ಕನ್ನಡ ಕಲಿ, ಕನ್ನಡದ ಗುಟ್ಟು, ಬಿತ್ತರಿಕೆ 8, ಕಾಲ 2021, ಸಂಖ್ಯೆ 3, ವಿಕಾಸ 8 2021 3.